ಕೃಷ್ಣ ಪ್ರೇಮ. ಅರ್ಜುನನು ಕೃಷ್ಣನಿಗೆ ಹೇಳುತ್ತಾನೆ, ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಯಾವದೇತಾ ನಿರೀಕ್ಷೇಹಂ ಯೋದ್ಧು ಕಾಮಾನ್ ಅವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೇ. ಯುದ್ಧವನ್ನು ಮಾಡಲು ಯಾರು ಯಾರಿಗೆ ಆಸೆ ಉಂಟೋ ಅವರನ್ನು ನೋಡೋಣ, ನೀಚರಾದ ದುರ್ಯೋಧನನ ಪಕ್ಷವನ್ನು ಸೇರಿರುವವರನ್ನು ನೋಡೋಣ. ಆದ್ದರಿಂದ ಈ ಎರಡು ಸೈನ್ಯಗಳ ಮಧ್ಯೆ ರಥವನ್ನು ಸ್ಥಾಪಿಸು ಅಚ್ಯುತನೇ ಎಂದು ಆಜ್ಞೆ ನೀಡುತ್ತಿದ್ದಾನೆ ಅರ್ಜುನನು. ಅರ್ಜುನನು ಭಗವಂತನಾದ ಕೃಷ್ಣನಿಗೆ ಆದೇಶಿಸುತ್ತಿದ್ದಾನೆ, ಆರ್ಡರ್ ಹಾಕುತ್ತಿದ್ದಾನೆ. ಈಗ ಯಾರಾದರೂ ಕೇಳಬಹುದು, ಅರ್ಜುನನು ಕೃಷ್ಣನಿಗೆ ದಾಸನು, ಕೃಷ್ಣ ಭಕ್ತನು, ಇದೇಕೆ ಭಗವಂತನಿಗೆ ಅವನ ದಾಸನು ಆಜ್ಞೆ ನೀಡುತ್ತಿದ್ದಾನೆ? ಏಕೆ ಭಗವಂತನು ತನ್ನ ದಾಸನಿಗೆ ಸೇವೆ ಮಾಡುತ್ತಿದ್ದಾನೆ? ಕೃಷ್ಣನು ಏಕೆ ಅರ್ಜುನನಿಗೆ ರಥವನ್ನು ಓಡಿಸುತ್ತಿದ್ದಾನೆ? ನಮ್ಮನ್ನು ಮಾತ್ರ ಗುರುಗಳು ಭಗವಂತನಿಗೆ ಸೇವೆ ಮಾಡಬೇಕೆಂದು ಹೇಳುತ್ತಾರೆ, ಆದರೆ ಇಲ್ಲಿ ಅರ್ಜುನನಿಗೆ, ಕೃಷ್ಣನ ಭಕ್ತನಿಗೆ ಏಕೆ ಕೃಷ್ಣನು ಸೇವೆ ಮಾಡುತ್ತಿದ್ದಾನೆ? ಈ ರೀತಿಯಲ್ಲಿ ಕೆಲವರಿಗೆ ಸಂದೇಹ ಬರಬಹುದು. ಕೃಷ್ಣ ಪ್ರಜ್ಞೆಯಲ್ಲಿ ಹೊಸದಾಗಿ ಕಾಲಿಟ್ಟವರಿಗೆ ಈ ರೀತಿಗಳಲ್ಲಿ ಅನೇಕ ಪ್ರಶ್ನೆಗಳು ಬರಬಹುದು. ಒಂದು ಬಾರಿ ನಾನು ಒಬ್ಬರನ್ನು ಕಂಡೆ. ಅವರಿಗೆ ನಾನು ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಹೇಳುತ್ತಿದ್ದೆ. ಅವರು ಹೊಸಬರು, ಕೃಷ್ಣ ಪ್ರಜ್ಞೆಯ ವಿಷಯಗಳಿಗೆ ಹೊಸಬರು. ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಅವರಿಗೆ ಹೇಳುತ್ತಿರಬೇಕಾದರೆ ನಾನು ಹೇಳಿದೆ, ಚೈತನ್ಯ ಮಹಾಪ್ರಭುಗಳು ಕೃಷ್ಣನ ಅವತಾರ. ಅವರ ಅವತಾರದ ಮುಖ್ಯ ಉದ್ದೇಶಗಳು ಎರಡು. ಒಂದನೆಯದು ಹರೇ ಕೃಷ್ಣ ಮಹಾಮಂತ್ರವನ್ನು, ಭಗವಂತನ ನಾಮವನ್ನು ಇಡೀ ಪ್ರಪಂಚಕ್ಕೆ ಹಂಚುವುದು, ಪತಿತರನ್ನು ಪಾವನಗೊಳಿಸುವುದು. ಅವತಾರದ ಮತ್ತೊಂದು ಉದ್ದೇಶವು ಕೃಷ್ಣನ ಭಕ್ತರು ಕೃಷ್ಣನ ಭಕ್ತಿಯಲ್ಲಿ, ಕೃಷ್ಣನ ಪ್ರೇಮದಲ್ಲಿ ಮುಳುಗಿ ಹೋಗುತ್ತಾರೆ, ಪರಮಾನಂದವನ್ನು ಸವಿಯುತ್ತಾರೆ, ಅಂತ್ಯವಿಲ್ಲದ ಆನಂದವನ್ನು, ಕೃಷ್ಣ ಭಕ್ತಿಯಲ್ಲಿ ಸುಖವನ್ನು ಪಡೆಯುತ್ತಾರೆ. ಅದೇ ಸುಖವನ್ನು, ಅದೇ ಪರಮಾನಂದವನ್ನು ಪಡೆಯಲು ಅವತರಿಸಿದನು ಕೃಷ್ಣನು ಚೈತನ್ಯ ಮಹಾಪ್ರಭುಗಳಾಗಿ. ಕೃಷ್ಣನೇ ತಾನು ತನ್ನ ಭಕ್ತನಾಗಿ ಭಕ್ತಿಯನ್ನು ಸವಿಯಲು ಅವತರಿಸಿದನು ಚೈತನ್ಯ ಮಹಾಪ್ರಭುಗಳಾಗಿ. ಈ ರೀತಿಯಲ್ಲಿ ವಿವರಿಸಿ ನಾನು ಹೇಳಿದೆ, ಚೈತನ್ಯ ಮಹಾಪ್ರಭುಗಳು ಕೃಷ್ಣ ಪ್ರೇಮದಲ್ಲಿ ಎಷ್ಟು ಮುಳುಗಿ ಹೋಗಿದ್ದರೆಂದರೆ ಅವರು ಎಷ್ಟೊಂದು ಬಾರಿ ಮೂರ್ಛೆ ಹೋಗುತ್ತಿದ್ದರು. ಕೃಷ್ಣನ ಲೀಲೆಗಳನ್ನು, ಕೃಷ್ಣನ ನಾಮವನ್ನು ಕೇಳಿದಾಗ ಅನೇಕ ಬಾರಿ ಮೂರ್ಛೆ ಹೋಗುತ್ತಿದ್ದರು ಶ್ರೀ ಚೈತನ್ಯ ಮಹಾಪ್ರಭುಗಳು. ಈ ಮಾತುಗಳನ್ನು ಕೇಳಿದಾಗ ಅವರು ಆಶ್ಚರ್ಯಪಟ್ಟರು. ಏಕೆ ಮೂರ್ಛೆ ಹೋಗಬೇಕು? ಏಕೆ ಪ್ರಜ್ಞೆಯನ್ನು ತಪ್ಪಬೇಕು? ಈ ರೀತಿಯಲ್ಲಿ ಪ್ರಶ್ನಿಸಿದರು. ಅವರಿಗೆ, ಭಕ್ತಿಯಲ್ಲಿ ಇಳಿದವರಿಗೆ ಅಷ್ಟಸಾತ್ವಿಕ ವಿಕಾರಗಳು ಉಂಟಾಗುತ್ತವೆ ಎಂದು ಗೊತ್ತಿಲ್ಲ. ಕೃಷ್ಣ ಭಕ್ತಿಯಲ್ಲಿ ಇರುವ ಜನರಿಗೆ ಕೃಷ್ಣನ ಬಗ್ಗೆ ಕೇಳಿದಾಗ ಮೈಯಲ್ಲಿನ ರೋಮಗಳು ನಿಮರುತ್ತವೆ ಎಂದು ಗೊತ್ತಿಲ್ಲ. ಕಣ್ಣಿನಲ್ಲಿ ಆನಂದದ ಬಾಷ್ಪಗಳು ಬರುತ್ತವೆ ಎಂದು ಗೊತ್ತಿಲ್ಲ. ಒಂದು ಪ್ರಸಿದ್ಧವಾದ ಶ್ಲೋಕವಿದೆ, ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ವಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಇದರ ಅರ್ಥ, ಎಲ್ಲೆಲ್ಲಿ ರಘುನಾಥನ ಕೀರ್ತನೆಯು ನಡೆಯುತ್ತದೋ, ಅಂದರೆ ಶ್ರೀರಾಮಚಂದ್ರನ ಕೀರ್ತನೆಗಳು ನಡೆಯುತ್ತವೋ, ಅಲ್ಲಿ ಹನುಮಂತನು ಬಾಷ್ಪವಾರಿ ಪರಿಪೂರ್ಣ ಲೋಚನಂ, ಅಲ್ಲಿ ಹನುಮಂತನು ತನ್ನ ನೇತ್ರಗಳಲ್ಲಿ, ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ಬಂದುಬಿಡುತ್ತಾನೆ. ಶ್ರೀರಾಮನ ಬಗ್ಗೆ ಕೇಳಿದ ಕೂಡಲೇ ಸಾಕು, ಹನುಮಂತನು ಅಲ್ಲಿಗೆ ಬಂದು ಬಿಡುತ್ತಾನೆ. ಆಗ ಶ್ರೀರಾಮನ ಬಗ್ಗೆ ಕೇಳಲು ಪ್ರಾರಂಭಿಸಿದ ಕೂಡಲೇ ತನ್ನ ನೇತ್ರಗಳಲ್ಲಿ ಕಣ್ಣೀರು ತುಂಬಿ ಹೋಗುತ್ತವೆ, ಪರಮಾನಂದದಿಂದ ಕಣ್ಣೀರು ಬರುತ್ತವೆ. ನಂತರ ಹನುಮಂತನು ತನ್ನ ತಲೆಯನ್ನು ಬಗ್ಗಿಸಿ ನಮಸ್ಕರಿಸಿ ಶ್ರೀರಾಮಚಂದ್ರನ ಲೀಲೆಗಳನ್ನು, ನಾಮಗಳನ್ನು ಕೇಳುತ್ತಾ ಸವಿಯುತ್ತಾನೆ, ಭಕ್ತಿಯಲ್ಲಿ ಆಳವಾಗಿ ಮುಳುಗಿ ಹೋಗುತ್ತಾನೆ. ಇದು ವಾಸ್ತವತೆ. ಈ ರೀತಿಯಲ್ಲಿ ಭಗವಂತನ ಒಬ್ಬ ಪರಮ ಭಕ್ತನಿಗೆ ಭಗವಂತನ ಬಗ್ಗೆ ಕೇಳಿದರೆ ಸಾಕು, 8 ವಿಕಾರಗಳಲ್ಲಿ, ಅಷ್ಟಸಾತ್ವಿಕ ವಿಕಾರಗಳಲ್ಲಿ ಯಾವುವಾದರೂ ಪ್ರಕಟವಾಗಬಹುದು. ಆದ್ದರಿಂದ ಇದೇ ರೀತಿಯಲ್ಲಿ ಚೈತನ್ಯ ಮಹಾಪ್ರಭುಗಳು ಮೂರ್ತಿ ಹೋದರು ಎಂದು ಹೇಳಿದಾಗ, ಅವರು ಹೊಸಬರು ಆದ್ದರಿಂದ ಅವರಿಗೆ ಮೂರ್ತಿ ಹೋಗಲು ಕಾರಣವೇನು ಎಂದು ಆಶ್ಚರ್ಯಚಕಿತರಾದರು, ಪ್ರಶ್ನಿಸಿದರು. ಈ ರೀತಿಯಲ್ಲಿ ಹೊಸಬರು ಅನೇಕ ಪ್ರಶ್ನೆಗಳನ್ನು ಕೇಳಬಹುದು. ನಾವು ಅವರಿಗೆ ತಾಳ್ಮೆಯಿಂದ ಉತ್ತರಗಳನ್ನು ಕೊಡಬೇಕು. ಈಗ ಇಲ್ಲಿ ಅರ್ಜುನನಿಗೆ ರಥವನ್ನು ಏಕೆ ಕೃಷ್ಣನು ಓಡಿಸಬೇಕು ಎಂದು ಕೆಲವರು ಕೇಳಬಹುದು. ಏಕೆಂದರೆ ಶ್ರೀಕೃಷ್ಣನು ಭಗವಂತ, ಭಗವಂತನಿಗೆ ನಾವು ಯಾವಾಗಲೂ ಸೇವೆ ಮಾಡಬೇಕು. ಆದರೆ ಏಕೆ ಅರ್ಜುನನಿಗೆ ಇಲ್ಲಿ ಭಗವಂತನು ಸೇವೆ ಮಾಡುತ್ತಿದ್ದಾನೆ ಎಂದು ಯಾರಾದರೂ ಕೇಳಬಹುದು. ಇದು ಖಂಡಿತವಾಗಿ ಸರಿಯಾದ ಪ್ರಶ್ನೆನೆ. ಏಕೆಂದರೆ ಭಗವಂತನಿಗೆ ನಾವು ದಾಸರಾಗಬೇಕು. ಇದನ್ನು ನಾವು ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಆಚರಿಸುತ್ತೇವೆ. ಆದರೆ ಏಕೆ ಅರ್ಜುನನಿಗೆ ಭಗವಂತನು ಸೇವೆ ಮಾಡುತ್ತಿದ್ದಾನೆ? ಇದಕ್ಕೆ ಉತ್ತರ ಶ್ರೀಲ ಪ್ರಭುಪಾದರು ನೀಡಿದ್ದಾರೆ, ಮತ್ತು ಶಾಸ್ತ್ರಗಳಲ್ಲಿಯೂ ತುಂಬ ಚೆನ್ನಾಗಿ ವಿವರಿಸಿದೆ. ವಾಸ್ತವವಾಗಿ ಭಗವಂತನು ಭಕ್ತರ ಅಧೀನದಲ್ಲಿರಲು ಇಚ್ಛಿಸುತ್ತಾನೆ, ಆಸೆ ಪಡುತ್ತಾನೆ. ತನ್ನ ಭಕ್ತನು ನಿಯಂತ್ರಿಸಿದರೆ ಭಗವಂತನಿಗೆ, ಶ್ರೀಕೃಷ್ಣನಿಗೆ ತುಂಬ ಸಂತೋಷವಾಗುತ್ತದೆ. ಈಗ ತಾಯಿ ಯಶೋದೆಯು ಕಡ್ಡಿ ಎತ್ತಿಕೊಂಡು ಕೃಷ್ಣನನ್ನು ಓಡಿಯಲು ಓಡುತ್ತಾಳೆ. ಕೃಷ್ಣನು ಹೆದರಿ ಓಡುತ್ತಾನೆ. ಈ ರೀತಿಯಲ್ಲಿ ಭಕ್ತನು ನಿಯಂತ್ರಿಸಿದರೆ ಕೃಷ್ಣನಿಗೆ ತುಂಬ ಸಂತೋಷ. ಇಡೀ ಪ್ರಪಂಚವನ್ನು ನಿಯಂತ್ರಿಸುವವನು ಅವನು. ಆದರೆ ತಾಯಿ ಯಶೋದೆ ಭಗವಂತನನ್ನು ದಂಡಿಸಲು ಓಡುತ್ತಾಳೆ, ಕೃಷ್ಣನು ಅಳುತ್ತಾ ಓಡುತ್ತಾನೆ. ನೋಡಿ, ಈ ರೀತಿಯಲ್ಲಿ ಕೃಷ್ಣನಿಗೆ ಇರಲು ಆಸೆ. ನಿಜವಾಗಿಯೂ ಹೇಳಬೇಕೆಂದರೆ ನಾವು ಭಗವಂತನ ಸೇವಕರಾಗಬೇಕೆಂದು ನಾವು ಇಚ್ಛಿಸುತ್ತೇವೆ. ಆದರೆ ನಾವು ಪರಿಶುದ್ಧ ಭಕ್ತರಾದರೆ ನಮಗೆ ಭಗವಂತನು ಸೇವೆ ಮಾಡಲು ಇಚ್ಛಿಸುತ್ತಾನೆ, ಕಾಯುತ್ತಲೇ ಇರುತ್ತಾನೆ. ಒಬ್ಬ ಭಕ್ತನು ಭಗವಂತನನ್ನು ಸೇವೆ ಮಾಡಲು ಬಯಸುತ್ತಾನೆ, ಭಗವಂತನು ತನ್ನ ಭಕ್ತನನ್ನು ಸೇವೆ ಮಾಡಲು ಬಯಸುತ್ತಾನೆ. ಶ್ರೀಲ ಪ್ರಭುಪಾದರು ಈ ವಿಷಯದಲ್ಲಿ ಒಂದು ಸುಂದರವಾದ ಲೀಲೆಯನ್ನು ಹೇಳುತ್ತಾರೆ. ಶ್ರೀಲ ರೂಪ ಗೋಸ್ವಾಮಿಯವರು ಹಾಗೂ ಸನಾತನ ಗೋಸ್ವಾಮಿಯವರು ಶ್ರೀ ಚೈತನ್ಯ ಮಹಾಪ್ರಭುಗಳ ಶಿಷ್ಯರು. ಷಡ್ಗೋಸ್ವಾಮಿಗಳಲ್ಲಿ ಇಬ್ಬರು ಪರಮ ಭಕ್ತರು, ಪರಿಶುದ್ಧ ಭಕ್ತರು. ಒಂದು ಬಾರಿ ಇವರಿಬ್ಬರು ವೃಂದಾವನದಲ್ಲಿ ಇರಬೇಕಾದರೆ ರೂಪ ಗೋಸ್ವಾಮಿಯವರು ಯೋಚಿಸಿದರು, ನನಗೆ ಏನಾದರೂ ತುಂಬ ಚೆನ್ನಾಗಿರುವ ರುಚಿ ರುಚಿಯಾಗಿರುವ ಆಹಾರದ ಪದಾರ್ಥಗಳು ಸಿಕ್ಕಿದರೆ ಸನಾತನ ಗೋಸ್ವಾಮಿಯವರಿಗೆ ಅಡಿಗೆ ಮಾಡಿ ಕೊಡಬಹುದು. ಈ ರೀತಿಯಲ್ಲಿ ಆಸೆ ಪಡುತ್ತಾರೆ ಅಷ್ಟೇ. ರೂಪ ಗೋಸ್ವಾಮಿಯವರು ಹಾಗೂ ಸನಾತನ ಗೋಸ್ವಾಮಿಯವರು ಇಬ್ಬರು ಕೃಷ್ಣನ ಪರಮ ಭಕ್ತರು. ಇವರ ಚರಿತ್ರೆ ತುಂಬ ಅದ್ಭುತವಾದ ಚರಿತ್ರೆ. ಇವರಿಬ್ಬರ ಕೃಪೆಯಿಂದಲೇ ನಮಗೆ ವೃಂದಾವನದ ಧಾಮವು ನಮಗೆ ಇಂದು ಗೊತ್ತಿದೆ. ಇವರಿಬ್ಬರು ಎಷ್ಟೊಂದು ಪುಸ್ತಕಗಳನ್ನು ಬರೆದಿದ್ದಾರೆ, ಭಕ್ತಿ ಸೇವೆಗೆ ಸಂಬಂಧಪಟ್ಟ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಮರಗಳ ಅಡಿಯಲ್ಲಿ ಕುಳಿತುಕೊಂಡು ಭಗವಂತನ ಬಗ್ಗೆ ಬರೆಯುತ್ತಿದ್ದರು. ಒಂದು ಮರದ ಕೆಳಗೆ ಕುಳಿತುಕೊಂಡರೆ ಆ ಜಾಗಕ್ಕೆ ಎಲ್ಲಿ ಅಂಟಿಕೊಂಡು ಬಿಡುತ್ತೇವೋ ಎಂದು ಭಾವಿಸಿ ಒಂದು ದಿನ ವಾಸ ಮಾಡಿದ ಮರದ ಕೆಳಗೆ ಮತ್ತೊಂದು ದಿನ ವಾಸ ಮಾಡುವುದೇ ಇಲ್ಲ. ಇದು ಅವರ ವೈರಾಗ್ಯ. ಇವರಿಬ್ಬರು ಮೊದಲಿನಿಂದಲೇ ಸನ್ಯಾಸಿಗಳು ಎಂದು ತಿಳಿಯಬೇಡಿ, ಅಥವಾ ಇವರಿಬ್ಬರ ಬಳಿ ಧನವು ಆಸ್ತಿ ಅಂತಸ್ತಗಳು ಇರಲಿಲ್ಲ ಎಂದು ಯೋಚಿಸಬೇಡಿ. 500 ವರ್ಷಗಳ ಹಿಂದೇನೆ ಲಕ್ಷಗಳ ಲೆಕ್ಕದಲ್ಲಿ ಇತ್ತು ಅವರ ತಿಂಗಳ ವರಮಾನ, ಆದಾಯ. ನೋಡಿ, 500 ವರ್ಷಗಳ ಮುಂಚೆಯೇ ಲಕ್ಷಗಳಲ್ಲಿ ಆದಾಯ ಒಂದು ತಿಂಗಳಿಗೆ. ಇದು ಅವರ ಶ್ರೀಮಂತಿಕೆ. ಆದರೂ ಶ್ರೀ ಚೈತನ್ಯ ಮಹಾಪ್ರಭುಗಳ ಆಂದೋಲನಕ್ಕೆ ಆಕರ್ಷಿತರಾಗಿ ಎಲ್ಲವನ್ನು ಬಿಟ್ಟು ಬಿಟ್ಟರು. ತಮ್ಮ ಆಸ್ತಿ ಅಂತಸ್ತು ಸೌಭಾಗ್ಯಗಳನ್ನೆಲ್ಲ ತ್ಯಜಿಸಿ ಸನ್ಯಾಸಿಗಳಾದರು. ಇಂದಿಗೆ ಗೋಸ್ವಾಮಿ ಎಂಬ ಪದವನ್ನು ಕೇಳಿದರೆ ಸಾಕು, ಇವರಿಬ್ಬರ ಹೆಸರುಗಳು ನೆನಪಿಗೆ ಬರುತ್ತವೆ, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ. ಗೋಸ್ವಾಮಿ ಅಂದರೆ ಇಂದ್ರಿಯಗಳನ್ನು ತನ್ನ ಅಧೀನದಲ್ಲಿಟ್ಟುಕೊಳ್ಳುವವನು, ಇಂದ್ರಿಯಗಳ ಒಡೆಯನು, ಪ್ರಭು, ದ ಮಾಸ್ಟರ್ ಆಫ್ ಸೆನ್ಸಸ್, ಅವನಿಗೆ ಗೋಸ್ವಾಮಿ ಎಂದು ಹೇಳುತ್ತೇವೆ. ಬರೀ ಕೇಸರಿ ವಸ್ತ್ರವನ್ನು ಧರಿಸಿದ ಮಾತ್ರಕ್ಕೆ ಗೋಸ್ವಾಮಿಯಾಗಿ ಬಿಡುವುದಿಲ್ಲ, ಎಲ್ಲರೂ ಸ್ವಾಮಿಗಳಾಗಿ ಬಿಡುವುದಿಲ್ಲ. ನಿಜವಾದ ಸ್ವಾಮಿಯೋ, ಗೋಸ್ವಾಮಿಯೋ ತನ್ನ ಇಂದ್ರಿಯಗಳಿಗೆ ಎಂದಿಗೂ ದಾಸನಾಗುವುದಿಲ್ಲ. ಅಂತಹವರನ್ನೇ ನಾವು ಗೋಸ್ವಾಮಿ ಎಂದು ಹೇಳುತ್ತೇವೆ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಆಮೆಯು ತನ್ನ ಅಂಗಗಳನ್ನು ಚಿಪ್ಪಿನೊಳಕ್ಕೆ ಎಳೆದುಕೊಳ್ಳುವಂತೆ ಯಾರು ತನ್ನ ಇಂದ್ರಿಯಗಳನ್ನು ಇಂದ್ರಿಯ ವಿಷಯಗಳಿಂದ ಹಿಂದಕ್ಕೆ ಎಳೆದುಕೊಳ್ಳಬಲ್ಲರೋ ಅವರು ಪರಿಪೂರ್ಣ ಪ್ರಜ್ಞೆಯಲ್ಲಿ ಸ್ಥಿರವಾಗಿ ಇರುತ್ತಾರೆ. ನೋಡಿ, ಇಂತಹ ಅವರನ್ನು ಗೋಸ್ವಾಮಿ ಎಂದು ಹೇಳುತ್ತೇವೆ. ಒಂದು ಆಮೆ ಟಾರ್ಟೈಸ್ ಹೇಗೆ ತನ್ನ ಅಂಗವನ್ನು ಬೇಕೆಂದಾಗ ಆಚೆ ಬಿಡುತ್ತದೋ, ಬೇಕೆಂದಾಗ ಒಳಕ್ಕೆ ಎಳೆದುಕೊಳ್ಳುತ್ತದೋ, ಅದೇ ರೀತಿಯಲ್ಲಿ ಒಬ್ಬ ಗೋಸ್ವಾಮಿಯು ಇಂದ್ರಿಯಗಳ ಒಡೆಯನು, ಕೃಷ್ಣ ಭಕ್ತನು, ಬೇಕೆಂದಾಗ ತನ್ನ ಇಂದ್ರಿಯಗಳನ್ನು ಬಳಸುತ್ತಾನೆ, ಕೃಷ್ಣನ ಸೇವೆಗಾಗಿ ಬಳಸುತ್ತಾನೆ, ಉಪಯೋಗಿಸುತ್ತಾನೆ. ಮತ್ತೆ ಅವನು ಇಚ್ಛಿಸಿದಾಗ ಸುಮ್ಮನೆ ಅಧೀನದಲ್ಲಿ ಇಟ್ಟುಕೊಂಡಿರುತ್ತಾನೆ, ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡಿರುತ್ತಾನೆ. ಮತ್ತೆ ಒಂದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಈಗ ಮಾತು ಎಂಬುದೊಂದಿದೆ, ಇದನ್ನು ನಿಯಂತ್ರಿಸಬೇಕು. ಶಾಸ್ತ್ರಗಳಲ್ಲಿ ಹೇಳಿದೆ, ಈ ಮಾತನ್ನು ಕೂಡ ನಿಯಂತ್ರಿಸಬೇಕು. ಕೆಲವು ಮಂದಿ ಮೌನವ್ರತವನ್ನು ಆಚರಿಸುತ್ತಾರೆ, ಮೌನವ್ರತವನ್ನು ಕೆಲವರು ಆಚರಿಸುತ್ತಾರೆ. ಈಗ ಇದು ಕೂಡ ಒಂದು ನಿಯಂತ್ರಣ ಎಂದು ನಾವು ಪರಿಗಣಿಸಬಾರದು. ಏಕೆಂದರೆ ಪ್ರತಿಯೊಂದು ಕೃಷ್ಣನಿಗೆ ಸಂಬಂಧಪಟ್ಟಿರಬೇಕು. ಈಗ ಬರೀ ಕೃಷ್ಣನ ಬಗ್ಗೆ ಮಾತನಾಡುತ್ತೇನೆ, ಭೌತಿಕ ಪ್ರಪಂಚದ ವಿಷಯಗಳನ್ನು ಮಾತನಾಡುವುದಿಲ್ಲ ಎಂಬುದು ನಿಜವಾದ ವೈರಾಗ್ಯ, ನಿಜವಾದ ಮೌನವ್ರತ. ಇದನ್ನು, ಈ ಸರಿಯಾದ ವೈರಾಗ್ಯವನ್ನು ಒಬ್ಬ ಕೃಷ್ಣ ಭಕ್ತನು ಮಾತ್ರ ತೋರಿಸಬಲ್ಲ, ಎಲ್ಲರೂ ಅಲ್ಲ. ಈ ರೀತಿಯಲ್ಲಿ ಪ್ರತಿಯೊಂದನ್ನು ಒಬ್ಬ ಕೃಷ್ಣ ಭಕ್ತನು ಮಾತ್ರ ಮಾಡಬಲ್ಲ. ಒಬ್ಬ ಕೃಷ್ಣ ಭಕ್ತನು ಮಾತ್ರ ತನ್ನ ಪ್ರತಿಯೊಂದು ಅಂಗವನ್ನು ಸರಿಯಾಗಿ ಬಳಸುತ್ತಾನೆ, ತನಗೆ ಬೇಕೆಂದಾಗ ಇಂದ್ರಿಯಗಳನ್ನು ಕೃಷ್ಣನಿಗಾಗಿ ಉಪಯೋಗಿಸುತ್ತಾನೆ, ಅವನು ನಿಜವಾದ ಗೋಸ್ವಾಮಿ. ನೋಡಲು ಒಬ್ಬ ಕೃಷ್ಣ ಭಕ್ತನು ಬರೀ ಒಬ್ಬ ಭೌತಿಕ ಪ್ರಪಂಚದ ವ್ಯಕ್ತಿಯಾಗಿ ಕಾಣಿಸಬಹುದು, ಆದರೆ ಅವನು ನಿಜವಾದ ಗೋಸ್ವಾಮಿಯಾಗಿರುತ್ತಾನೆ, ಅವನಿಗೆ ನಿಜವಾದ ವೈರಾಗ್ಯವಿರುತ್ತದೆ. ಈಗ ಇಲ್ಲಿ ಶ್ರೀಲ ರೂಪ ಗೋಸ್ವಾಮಿಯವರು ಹಾಗೂ ಸನಾತನ ಗೋಸ್ವಾಮಿಯವರು ನಿಜವಾದ ಗೋಸ್ವಾಮಿಗಳಾಗಿದ್ದರು, ಕೃಷ್ಣನ ಪರಿಶುದ್ಧ ಭಕ್ತರು, ಪ್ಯೂರ್ ಡಿವೋಟೀಸ್. ಈಗ ರೂಪ ಗೋಸ್ವಾಮಿಯವರು ಒಂದು ಬಾರಿ ಸನಾತನ ಗೋಸ್ವಾಮಿಯವರಿಗೆ ಏನಾದರೂ ಚೆನ್ನಾಗಿ ಅಡಿಗೆ ಮಾಡಿ ಕೃಷ್ಣನಿಗೆ ನೈವೇದ್ಯ ಮಾಡಿ ಅವರಿಗೆ ಕೊಡಬೇಕು ಎಂದು ಇಚ್ಛಿಸುತ್ತಾರೆ, ಬರೀ ಆಸೆ ಪಡುತ್ತಾರೆ. ಈ ರೀತಿಯಲ್ಲಿ ಆಸೆ ಪಟ್ಟ ಕೂಡಲೇ ಒಬ್ಬಳು ಸುಂದರವಾದ ಚಿಕ್ಕ ಹುಡುಗಿಯು ಬಂದು, ಸ್ವಾಮಿಗಳೇ, ನಮಗೆ ಇಂದು ಹಬ್ಬ ಉತ್ಸವ, ಆದ್ದರಿಂದ ದಯವಿಟ್ಟು ಈ ಪದಾರ್ಥಗಳನ್ನು ಸ್ವೀಕರಿಸಿ ಎಂದು ಅಕ್ಕಿ, ತುಪ್ಪ, ಬೇಳೆ ಇಂತಹ ಆಹಾರ ಪದಾರ್ಥಗಳನ್ನು ಕೊಟ್ಟಳು. ಆಗ ರೂಪ ಗೋಸ್ವಾಮಿಯವರು ಅವುಗಳನ್ನು ಸ್ವೀಕರಿಸಿ ಚೆನ್ನಾಗಿ ಅಡಿಗೆ ಮಾಡಿ ಕೃಷ್ಣನಿಗೆ ನೈವೇದ್ಯ ಮಾಡಿ ಬೇರೆ ಕಡೆ ವಾಸ ಮಾಡುತ್ತಿದ್ದ ಸನಾತನ ಗೋಸ್ವಾಮಿಯವರನ್ನು ಕರೆಯುತ್ತಾರೆ, ಆಹ್ವಾನಿಸುತ್ತಾರೆ. ಏಕೆಂದರೆ ಅವರಿಬ್ಬರು ಒಂದೇ ಕಡೆ ಕೂಡ ಇರುವುದಿಲ್ಲ, ಒಟ್ಟಾಗಿರುವುದಿಲ್ಲ, ಮರದ ಕೆಳಗಿನ ನೆರಳಲ್ಲಿ ಅಲ್ಲಿ ಇಲ್ಲಿ ವಾಸ ಮಾಡುತ್ತಿದ್ದರು. ಆದ್ದರಿಂದ ರೂಪ ಗೋಸ್ವಾಮಿಯವರು ಸನಾತನ ಗೋಸ್ವಾಮಿಯವರನ್ನು ಆಹ್ವಾನಿಸುತ್ತಾರೆ. ಆಗ ಸನಾತನ ಗೋಸ್ವಾಮಿಯವರು ಬರುತ್ತಾರೆ, ರುಚಿ ರುಚಿಯಾದ ಪ್ರಸಾದವನ್ನು ಸ್ವೀಕರಿಸುತ್ತಾರೆ, ತಿನ್ನುತ್ತಾರೆ. ಈಗ ಅವರಿಗೆ ತುಂಬ ಆಶ್ಚರ್ಯವಾಗುತ್ತದೆ, ಸನಾತನ ಗೋಸ್ವಾಮಿಯವರಿಗೆ ತುಂಬ ಆಶ್ಚರ್ಯವಾಗುತ್ತದೆ. ಅವರು ರೂಪ ಗೋಸ್ವಾಮಿಗಳನ್ನು ಕೇಳುತ್ತಾರೆ, ಈ ರೀತಿಯಲ್ಲಿ ರುಚಿ ರುಚಿಯಾಗಿ ಅಡಿಗೆ ಮಾಡಲು ಎಲ್ಲಿಂದ ಈ ಕಾಡಿನಲ್ಲಿ ನಿನಗೆ ಆಹಾರ ಪದಾರ್ಥಗಳು ಸಿಕ್ಕಿದವೋ? ಆಗ ರೂಪ ಗೋಸ್ವಾಮಿಯವರು ನಡೆದಿದ್ದನ್ನೆಲ್ಲ ವಿವರಿಸುತ್ತಾರೆ. ನಾನು ಬೆಳಿಗ್ಗೆ ನಿಮಗಾಗಿ ಪ್ರಸಾದವನ್ನು ಮಾಡಬೇಕೆಂದು ಆಸೆಪಟ್ಟೆ. ಆಗ ತಕ್ಷಣವೇ ಒಬ್ಬಳು ಸುಂದರವಾದ ಹುಡುಗಿಯೊಬ್ಬಳು ಬಂದು ಪದಾರ್ಥಗಳನ್ನು ಕೊಟ್ಟಳು. ಆಗ ಸನಾತನ ಗೋಸ್ವಾಮಿ ಆ ಹುಡುಗಿ ಹೇಗೆ ಇದ್ದಳು ಎಂದು ಕೇಳಿ ತಿಳಿಯುತ್ತಾರೆ. ಆ ವರ್ಣನೆಗಳನ್ನು ಕೇಳಿದ ನಂತರ ಅವರಿಗೆ ತಿಳಿಯುತ್ತದೆ, ಆ ಹುಡುಗಿ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಶ್ರೀಮತಿ ರಾಧಾರಾಣಿನೇ ಎಂದು ತಿಳಿಯುತ್ತದೆ. ರಾಧೆಯೇ ಬಂದು ನೀಡುತ್ತಾಳೆ ಎಂದು ಅವರಿಗೆ ಅರ್ಥವಾಗುತ್ತದೆ. ಆಗ ರೂಪ ಗೋಸ್ವಾಮಿಗಳನ್ನು ಸನಾತನ ಗೋಸ್ವಾಮಿಗಳು ಬಯ್ಯುತ್ತಾರೆ. ನೀನು ರಾಧಾರಾಣಿಯಿಂದ ಸೇವೆಯನ್ನು ಸ್ವೀಕರಿಸಿದೆ, ಇದು ಉತ್ತಮವಲ್ಲ. ನಾವು ರಾಧಾರಾಣಿಗೆ ಸೇವೆ ಮಾಡಲು ಪ್ರಯತ್ನಿಸುತ್ತಿದ್ದೇವೆ, ಆದರೆ ನೀನು ರಾಧಾರಾಣಿಯಿಂದಲೇ ಸೇವೆಯನ್ನು ಸ್ವೀಕರಿಸಿದೆ, ಈ ರೀತಿಯಲ್ಲಿ ಬಯ್ಯುತ್ತಾರೆ. ನೋಡಿ, ಈ ರೀತಿಯಲ್ಲಿ ಕೃಷ್ಣನು ಎಂದಿಗೂ ತನ್ನ ಭಕ್ತರಿಗೆ ಸೇವೆ ಮಾಡಲು ಕಾಯುತ್ತಲೇ ಇರುತ್ತಾನೆ. ರಾಧಾರಾಣಿಯೂ ಅಷ್ಟೇ. ಅವಳು ಎಷ್ಟು ಕರುಣಾಮಯಿ ಎಂದರೆ, ಅರ್ಹತೆಗಳು ಇಲ್ಲದವರು ಕೂಡ ರಾಧಾರಾಣಿಗೆ ಶರಣಾದರೆ ಸಾಕು, ತಕ್ಷಣವೇ ಕೃಷ್ಣನಿಗೆ ರೆಕಮೆಂಡ್ ಮಾಡುತ್ತಾಳೆ, ಕೃಷ್ಣನಿಗೆ ಆ ಆತ್ಮನನ್ನು ಸ್ವೀಕರಿಸುವಂತೆ ಬೇಡಿಕೊಳ್ಳುತ್ತಾಳೆ. ಮತ್ತೆ ರಾಧಾರಾಣಿಯ ಚರಣ ಕಮಲಗಳನ್ನು ಹಿಡಿಯಬೇಕೆಂದರೆ ಗುರುಗಳ ಚರಣ ಕಮಲಗಳನ್ನು ಹಿಡಿಯಬೇಕು ನಾವು. ಇದು ಕೃಷ್ಣನ ಬಳಿ ಹೋಗುವ ವಿಧಾನ. ನಾವು ಭಗವಂತನ ಸೇವಕರ 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 ದಾಸರಾಗಬೇಕು, ಸೇವಕರಾಗಬೇಕು. ನಾವು ಎಷ್ಟು ಕೆಳಮಟ್ಟದ ದಾಸರಾಗುತ್ತೇವೋ ಅಷ್ಟೇ ಉತ್ತಮರಾಗಿರುತ್ತೇವೆ ನಾವು. ಇದು ಆಧ್ಯಾತ್ಮಿಕ ಬಾಳಿನ ರಹಸ್ಯ. ಈ ಭೌತಿಕ ಪ್ರಪಂಚದಲ್ಲಿ ನಾವು ಗಗನಕ್ಕೆ ಏರಲು ಪ್ರಯತ್ನಿಸುತ್ತೇವೆ, ಮೇಲೆ ಮೇಲೆ ಹತ್ತಲು ಪ್ರಯತ್ನಿಸುತ್ತೇವೆ. ಎಲ್ಲದರಲ್ಲಿಯೂ ಸರಿ, ಆಸ್ತಿ, ಅಂತಸ್ತು, ಶಕ್ತಿ, ಸೌಂದರ್ಯ, ಜ್ಞಾನ, ಈ ರೀತಿಯಲ್ಲಿ ಎಲ್ಲ ವಿಷಯಗಳಲ್ಲಿಯೂ ಮೇಲಕ್ಕೆ ಏರಲು ಪ್ರಯತ್ನಿಸುತ್ತೇವೆ. ಬರೀ ಮೇಲೆ ಏರಲು ಪ್ರಯತ್ನಿಸುವುದಿಲ್ಲ, ಇತರರನ್ನು ಕೆಳಕ್ಕೆ ನೂಕಿ ಮೇಲೆ ಏರಲು ಪ್ರಯತ್ನಿಸುತ್ತೇವೆ. ಆಗ ನಮಗೆ ಆನಂದವು ಸಿಗುತ್ತದೆ. ಇದು ಈ ಭೌತಿಕ ಪ್ರಪಂಚದಲ್ಲಿ ನೀಚರಾಗಿ ನಡೆದುಕೊಳ್ಳುವ ರೀತಿ. ತಂದೆ, ತಾಯಿ, ನೆಂಟರು, ಬಂಧು ಮಿತ್ರರು ಇವರನ್ನೆಲ್ಲ ಏನು ಲೆಕ್ಕ ಹಾಕದೆ ಇಂದ್ರಿಯ ತೃಪ್ತಿಗಳಿಗಾಗಿ ಏನನ್ನಾದರೂ ಮಾಡುತ್ತೇವೆ ನಾವು. ಕಂಸನು ತನ್ನ ತಂದೆಯಾದ ಉಗ್ರಸೇನನನ್ನು ಸೆರೆಯಲ್ಲಿ ಹಾಕಿದನು. ತಂದೆನೇ, ಆದರೆ ಲೆಕ್ಕ ಹಾಕಲಿಲ್ಲ. ಔರಂಗಜೇಬನು ಅಷ್ಟೇ, ತನ್ನ ತಂದೆ, ಬಂಧು ಮಿತ್ರರನ್ನು ಎಲ್ಲರನ್ನೂ ಮುಗಿಸಿ ಹಾಕಿದನು. ತನ್ನ ಇಂದ್ರಿಯ ತೃಪ್ತಿಗಾಗಿ ನೀಚ ಕಾರ್ಯಗಳನ್ನು ಮಾಡಿದನು. ನೋಡಿ, ಇದೇ ಈ ಭೌತಿಕ ಪ್ರಪಂಚ. ಪದಂ ಪದಂ ಯದ್ವಿಪದಾಂ, ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಈ ಭೌತಿಕ ಪ್ರಪಂಚದಲ್ಲಿ ವಿಪತ್ತುಗಳೇ, ಆಪತ್ತುಗಳೇ. ಡೇಂಜರ್ಸ್ ಅಟ್ ಎವ್ರಿ ಸ್ಟೆಪ್. ಏಕೆಂದರೆ ಎಲ್ಲರೂ ಒಬ್ಬರಿಗಿಂತ ಒಬ್ಬರ ಮೇಲೆ ಏರಲು ಪ್ರಯತ್ನಿಸುತ್ತಿದ್ದೇವೆ. ನೀತಿ, ನ್ಯಾಯ, ಧರ್ಮಗಳನ್ನು ಪರಿಗಣಿಸದೆ ಮೇಲೆ ಹತ್ತಲು ಪ್ರಯತ್ನಿಸುತ್ತಿದ್ದೇವೆ. ಆದರೆ ಆ ಭಗವಂತನ ಧಾಮದಲ್ಲಿ ಈ ರೀತಿಯಲ್ಲ, ವೈಕುಂಠ ಲೋಕಗಳಲ್ಲಿ ಈ ರೀತಿಯಲ್ಲ. ಎಲ್ಲರೂ ದಾಸರ ದಾಸರ ದಾಸರಾಗಿರುತ್ತಾರೆ. ಈ ಭೌತಿಕ ಪ್ರಪಂಚದಲ್ಲಿ ಕೂಡ ಕೃಷ್ಣನ ನಿಜವಾದ ಭಕ್ತರು ಎಂದಿಗೂ ಒಡೆಯರಾಗಲು ಇಚ್ಛಿಸುವುದಿಲ್ಲ, ಭಗವಂತನ ದಾಸರ ದಾಸರ ದಾಸರಾಗಿಯೇ ಉಳಿಯಲು ಇಚ್ಛಿಸುತ್ತಾರೆ. ಆದ್ದರಿಂದಲೇ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳುತ್ತಾರೆ, ಗೋಪಿ ಭರ್ತು ಪದಕಮಲಯೋರ್ ದಾಸ ದಾಸಾನು ದಾಸಃ, ನಾನು ಭಗವಂತನ ದಾಸರ ದಾಸರ ದಾಸನು, ಈ ರೀತಿಯಲ್ಲಿ ಹೇಳುತ್ತಾರೆ. ನಾವು ದಾಸ್ಯತನವೆಂದರೆ ಈ ಭೌತಿಕ ಪ್ರಪಂಚದ ಒಂದು ದಾಸ್ಯತನವನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬಾರದು. ಭಗವಂತನ ದಾಸ್ಯತನವು ಆಧ್ಯಾತ್ಮಿಕ ನೆಲೆಯಲ್ಲಿ ಇರುವಂತಹದು. ಬರೀ ದಾಸ್ಯತನವೇ ಅಲ್ಲ, ಎಲ್ಲ ರಸಗಳು ಅಷ್ಟೇ. ಭಗವಂತನೊಡನೆ ನಾವು ಐದು ರೀತಿಯಲ್ಲಿ ಸಂಬಂಧವನ್ನು ಇಟ್ಟುಕೊಳ್ಳಬಹುದು. ಐದು ರಸಗಳಲ್ಲಿ ಭಗವಂತನೊಡನೆ ಒಬ್ಬರಾಗಿರಬಹುದು. ಒಬ್ಬ ಭಕ್ತನು ದೇವೋತ್ತಮ ಪರಮ ಪುರುಷನೊಡನೆ ಐದು ರೀತಿಗಳಲ್ಲಿ ಯಾವುದಾದರೂ ಒಂದು ಬಗೆಯಲ್ಲಿ ಸಂಬಂಧವನ್ನು ಪಡೆಯಬಹುದು. ಮೊದಲನೆಯದು ಶಾಂತರಸ. ವೃಂದಾವನದಲ್ಲಿ ಒಂದು ಹುಲ್ಲಾಗಿಯೋ ನೀರಾಗಿಯೋ ಅಥವಾ ಯಾವುದಾದರೂ ವಸ್ತುವಿನ ರೂಪದಲ್ಲಿ ಭಗವಂತನಿಗೆ ಸೇವೆಗಳನ್ನು ಮಾಡಬಹುದು. ನಿಷ್ಕ್ರಿಯ ಸ್ಥಿತಿಯಲ್ಲಿ ಭಕ್ತನಾಗಿರಬಹುದು. ನಂತರ ಎರಡನೆಯದು ದಾಸ್ಯರಸ, ಭಗವಂತನ ದಾಸನಾಗಿ ಸೇವೆ ಮಾಡುವುದು. ಇದಕ್ಕೆ ಒಳ್ಳೆ ಉದಾಹರಣೆ ಎಂದರೆ ಹನುಮಂತನು. ಹನುಮಂತನು ದಾಸ್ಯರಸದಲ್ಲಿದ್ದನು. ಇದು ಎರಡನೆಯದು, ಕ್ರಿಯಾಶೀಲ ರೀತಿಯಲ್ಲಿ ಭಕ್ತನಾಗಿರಬಹುದು. ನಂತರ ಸಖ್ಯರಸ, ಭಗವಂತನ ಗೆಳೆಯನಾಗಿರುವುದು, ಸ್ನೇಹಿತನಾಗಿರುವುದು. ಇದಕ್ಕೆ ಒಳ್ಳೆಯ ಉದಾಹರಣೆ ಎಂದರೆ ಅರ್ಜುನ. ಅರ್ಜುನನು ಈ ರಸದಲ್ಲಿಯೇ ಭಗವಂತನ ಸಂಪರ್ಕದಲ್ಲಿದ್ದವನು. ನಂತರ ನಾಲ್ಕನೆಯದಾಗಿ ವಾತ್ಸಲ್ಯ ರಸ, ಭಗವಂತನೊಡನೆ ವಾತ್ಸಲ್ಯದಿಂದ ಇರುವುದು. ತಂದೆ ಅಥವಾ ತಾಯಿಯಾಗಿರಬಹುದು, ತಾಯಿ ಯಶೋದೆ, ದೇವಕಿ, ನಂದ, ಇಂತಹ ಉದಾಹರಣೆಗಳು ಈ ರಸಕ್ಕೆ. ನಂತರ ಕೊನೆಯದಾಗಿ ಮಾಧುರ್ಯ ರಸ, ಭಗವಂತನ ಮಧುರ ಪ್ರೇಮಿಯಾಗಿ ಒಬ್ಬ ಭಗವಂತನ ಭಕ್ತನಾಗಬಹುದು. ರಾಧಾರಾಣಿ ಹಾಗೂ ಗೋಪಿ ಸ್ತ್ರೀಯರೇ ಈ ರಸಕ್ಕೆ ಉದಾಹರಣೆಗಳು. ಈ ಐದು ರಸಗಳಲ್ಲಿ ಯಾವುದಾದರೂ ಒಂದು ರಸದಲ್ಲಿ ಭಗವಂತನ ಭಕ್ತನು ಅವನ ಸಂಪರ್ಕವನ್ನು ಪಡೆಯಬಹುದು, ಹೊಂದಬಹುದು. ಈ ಐದು ರಸಗಳು ಅಲೌಕಿಕವಾದದ್ದು ಎಂದು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಪ್ರೀತಿ ಪ್ರೇಮ ಎಂದ ಕೂಡಲೇ ಕಾಮದ ಬಗ್ಗೆ ನಾವು ಚಿಂತಿಸಬಾರದು, ಈ ಲೋಕದಲ್ಲಿರುವಂತೆ ನಾವು ಯೋಚಿಸಬಾರದು. ಏಕೆಂದರೆ ಈ ಲೋಕದಲ್ಲಿ ಪ್ರೀತಿ ಅಂದರೆ ಕಾಮ, ಸೆಕ್ಸ್ ಲೈಫ್, ಬೇರೆ ಏನು ಇಲ್ಲ. ಕಾಮದ ಮೇಲೇ ಈ ಪ್ರಪಂಚವು, ಒಂದು ಹೆಣ್ಣು ಹಾಗೂ ಗಂಡು ಒಂದಾಗಿರುತ್ತಾರೆ. ಇದನ್ನು ಶ್ರೀಮದ್ ಭಾಗವತದಲ್ಲಿ ಹೇಳಿದೆ, ದಾಂಪತ್ಯ ರತಿಮೇವಹಿ, ಗಂಡ ಹೆಂಡತಿಯರ ಸಂಬಂಧ ಕಾಮಸುಖದ ಮೇಲೇ ಆಧಾರಪಟ್ಟಿದೆ. ಇದೇ ಈ ಕಲಿಯುಗ. ಒಬ್ಬ ಹೆಣ್ಣು ಗಂಡನಿಗೆ ಆಕರ್ಷಿತಳಾಗುವುದು ಅಥವಾ ಗಂಡು ಹೆಣ್ಣಿಗೆ ಆಕರ್ಷಿತನಾಗುವುದು ಕಾಮಸುಖಕ್ಕೆ, ಬೇರೆ ಯಾವುದಕ್ಕೂ ಅಲ್ಲ. ಆದರೆ ಕೃಷ್ಣನ ಹಾಗೂ ಗೋಪಿಯರ ಸಂಬಂಧ ಇಂತಹ ಕಾಮದ ಆಕರ್ಷಣೆಗಳಲ್ಲ. ಇದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಈ ವಿಷಯವನ್ನು ಶ್ರೀ ಚೈತನ್ಯ ಚರಿತಾಮೃತದಲ್ಲಿ ತುಂಬ ಸುಂದರವಾಗಿ ವಿವರಿಸಿದೆ. ಗೋಪಿ ಶೋಭಾ ದೇಕಿ ಕೃಷ್ಣೇರ ಶೋಭಾ ಬಾಡೇ ಯಥ, ಕೃಷ್ಣ ಶೋಭಾ ದೇಕಿ ಗೋಪಿಯರ ಶೋಭಾ ಬಾಡೇ ತಥ. ಕೃಷ್ಣನನ್ನು ನೋಡಿ ಗೋಪಿಕೆಯರ ಸೌಂದರ್ಯವು ಹೆಚ್ಚುತ್ತದೆ, ಗೋಪಿಕೆಯರ ಸೌಂದರ್ಯವನ್ನು ನೋಡಿ ಕೃಷ್ಣನ ಅಂದವು ಇನ್ನೂ ಜಾಸ್ತಿಯಾಗುತ್ತದೆ. ನಂತರ ಶ್ಲೋಕದಲ್ಲಿ ಹೇಳಿದೆ, ಎಯಿ ಮತ ಪರಸ್ಪರ ಪಡೆ ಹುಡಾ ಹುಡಿ, ಪರಸ್ಪರ ಬಾಡೆ ಕೇಹ ಮುಖನಾಹಿ ಮುಡಿ. ಈ ರೀತಿಯಲ್ಲಿ ಒಬ್ಬರ ಅಂದವು ಮತ್ತೊಬ್ಬರ ಅಂದವನ್ನು ಗೆಲ್ಲಲು ಪ್ರಯತ್ನಿಸುತ್ತಲೇ ಇರುತ್ತವೆ, ಆದರೆ ಇಬ್ಬರ ಅಂದವು ಸೋಲುವುದೇ ಇಲ್ಲ. ನಂತರ ಶ್ಲೋಕದಲ್ಲಿ ಹೇಳಿದೆ, ಕಿಂತು ಕೃಷ್ಣೇರ ಸುಖ ಹಯ ಗೋಪಿ ರೂಪ ಗುಣೆ, ತಾಂಡ್ರ ಸುಖೇ ಸುಖ ವೃದ್ಧಿ ಹಯೇ ಗೋಪಿ ಗಣೆ. ಗೋಪಿಯರ ಉತ್ತಮ ಗುಣಲಕ್ಷಣಗಳನ್ನು ಹಾಗೂ ಸೌಂದರ್ಯವನ್ನು ನೋಡಿ ಕೃಷ್ಣನಿಗೆ ಪರಮಾನಂದವು ಸಿಗುತ್ತದೆ. ಕೃಷ್ಣನು ಪರಮಾನಂದದಲ್ಲಿರುವುದನ್ನು ಕಂಡು ಗೋಪಿಯರ ಸಂತೋಷವು ಜಾಸ್ತಿಯಾಗುತ್ತದೆ. ಈಗ ನಂತರ ಶ್ಲೋಕದಲ್ಲಿ ಇಲ್ಲಿ ಕಾಮವೆಂಬುದೇ ಇಲ್ಲ ಎಂದು ದೃಢಪಡಿಸಲಾಗಿದೆ. ಅತ ಏವ ಸೈ ಸುಖ ಕೃಷ್ಣ ಸುಖ ಪೋನೆ, ಎಯಿ ಹೇತು ಗೋಪಿ ಪ್ರೇಮಿ ನಾಯಿ ಕಾಮ ದೋಷೆ. ಈ ರೀತಿಯಲ್ಲಿ ಗೋಪಿಯರ ಸುಖವು ಕೃಷ್ಣನ ಸುಖವನ್ನು ಜಾಸ್ತಿ ಮಾಡುತ್ತದೆ, ಆದರೆ ಇದರಿಂದ ಅವರ ಪವಿತ್ರವಾದ ಪ್ರೇಮದಲ್ಲಿ ಕಾಮವೆಂಬುದೇ ಇಲ್ಲ. ಗೋಪಿ ಪ್ರೇಮೇ ನಾಹಿ ಕಾಮದೋಷೆ, ಕಾಮದೋಷವೆಂಬುದೇ ಇಲ್ಲ. ನೋಡಿ, ಈ ರೀತಿಯಲ್ಲಿ ಗೋಪಿಯರ ಹಾಗೂ ಕೃಷ್ಣನ ನಡುವಿನ ಸಂಬಂಧವನ್ನು ಎಷ್ಟೊಂದು ಚೆನ್ನಾಗಿ ವಿವರಿಸಿದೆ. ಈ ಭೌತಿಕ ಪ್ರಪಂಚದಲ್ಲಿ ಕಾಮಸುಖವು ಉನ್ನತವಾಗಿರಬಹುದು, ಆದರೆ ಆಧ್ಯಾತ್ಮಿಕ ಲೋಕಗಳಲ್ಲಿ ಕಾಮಸುಖವು ತುಚ್ಛವಾದದ್ದು. ಆಧ್ಯಾತ್ಮಿಕ ಲೋಕದ ಮಾತನ್ನು ಬಿಡಿ, ಈ ಭೌತಿಕ ಪ್ರಪಂಚದಲ್ಲೇ ಸರಿ. ಯಾರಾದರೂ ಕೃಷ್ಣನಿಗೆ ಶರಣಾಗಿ ಅವನ ಭಕ್ತಿ ಸೇವೆಯಲ್ಲಿ ತೊಡಗಿದರೆ ಸಾಕು, ಅವನ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾ ಕಾಮಸುಖವೆಂಬುದೇ ತುಚ್ಛವಾಗಿ ಬಿಡುತ್ತದೆ. ಇದನ್ನು ಶ್ರೀ ಯಮುನಾಚಾರ್ಯರು ಹೇಳುತ್ತಾರೆ, ಯನ್ಮೈತು ನಾದಿ ಗೃಹಮೇದಿ ಸುಖಂ ಹಿ ತುಚ್ಛಂ. ಈಗ ಒಂದು ವಸ್ತುವು ನಮಗೆ ಏಕೆ ಹಿಡಿಸುವುದಿಲ್ಲ? ಉದಾಹರಣೆಗೆ ಒಂದು ಮಗುವಿಗೆ ಒಂದು ಸೈಕಲ್ ಗೊಂಬೆಯನ್ನು ಕೊಟ್ಟಾಗ ಆಡುತ್ತಾ ಇರುತ್ತದೆ. ಆ ಸೈಕಲ್ ಗೊಂಬೆ ಎಂದರೆ ತುಂಬ ಪ್ರಾಣ ಚಿಕ್ಕ ವಯಸ್ಸಿನಲ್ಲಿ. ಆದರೆ ಆ ಮಗುವು ದೊಡ್ಡವನಾದ ಮೇಲೆ ಆ ಸೈಕಲನ್ನು ಕೊಟ್ಟರೆ ಎಸೆಯುತ್ತಾನೆ, ಬೇಡ ಎನ್ನುತ್ತಾನೆ. ಈಗ ನಿಜವಾದ ಸೈಕಲ್ ಬೇಕು, ರೋಡಿನಲ್ಲಿ ಓಡಿಸುವಂತಹ, ವೇಗವಾಗಿ ಓಡಿಸುವಂತಹ ಸೈಕಲ್ ಅಥವಾ ಬೈಕ್ ಬೇಕು. ಈಗ ಆ ಗೊಂಬೆ ಸೈಕಲ್ ಎಂಬುದು ತುಚ್ಛವಾಗಿ ಬಿಟ್ಟಿದೆ ಆ ಮಗುವಿಗೆ. ಈಗ ಏಕೆ ಆ ಗೊಂಬೆ ಸೈಕಲ್ ಲೆಕ್ಕ ಇಲ್ಲ? ಏಕೆಂದರೆ ಅದಕ್ಕಿಂತ ಒಂದು ಉನ್ನತವಾದ ಸುಖವನ್ನು ಕೊಡುವ ಒಂದು ವಸ್ತುವಿರುವ ಕಾರಣದಿಂದ ಗೊಂಬೆ ಸೈಕಲಲ್ಲಿ ಸಿಗುವ ಸುಖವು ತುಚ್ಛವು, ಲೆಕ್ಕವೇ ಇಲ್ಲ. ಇದೇ ರೀತಿಯಲ್ಲಿ ಇಲ್ಲಿ ಕಾಮವು ಉನ್ನತವಾಗಿರಬಹುದು, ಈ ಪ್ರಪಂಚದಲ್ಲಿ ಉನ್ನತವಾಗಿರಬಹುದು, ಆದರೆ ಭಗವಂತನ ಭಕ್ತರಿಗೆ ಕೃಷ್ಣನ ಚರಣ ಕಮಲಗಳ ಭಕ್ತಿ ಸೇವೆಯಲ್ಲಿ ಸಿಗುವ ಸುಖವು ಅಗಣಿತವಾಗಿರುವ ಮಹಾಸಮುದ್ರದ ಸುಖವು. ಕಾಮ ಸುಖವು ಮಹಾಸಮುದ್ರದಲ್ಲಿ ಒಂದು ತೊಟ್ಟು ನೀರಿನಂತೆ. ಆದ್ದರಿಂದ ಕೃಷ್ಣ ಭಕ್ತರಿಗೆ ಕಾಮ ಸುಖವು ಒಂದು ತುಚ್ಛ ಸುಖವು. ನಾವು ಕೃಷ್ಣನ ಬಗ್ಗೆ, ಗೋಪಿಯರ ಬಗ್ಗೆ, ಅವನ ಇತರ ಲೀಲೆಗಳ ಬಗ್ಗೆ ಆಚಾರ್ಯರಿಂದಲೇ ತಿಳಿಯಬೇಕು, ಶಾಸ್ತ್ರಗಳಿಂದಲೇ ತಿಳಿಯಬೇಕು. ಇಲ್ಲದಿದ್ದರೆ ಏನು ಪ್ರಯೋಜನವಿಲ್ಲ. ನಾವು ಯಾವಾಗ ಗುರುಗಳ ಮುಖಾಂತರವು ವಿಷಯಗಳನ್ನು ತಿಳಿಯುತ್ತೇವೋ ಆಗಲೇ ನಾವು ಕೃಷ್ಣ ಪ್ರೇಮವನ್ನು ಪಡೆಯಬಹುದು. ಶ್ರೀಲ ಪ್ರಭುಪಾದರು ಹೇಳಿದ ನಿಯಮಗಳನ್ನು ಆಚರಿಸುತ್ತೇವೋ ಆಗಲೇ ನಾವು ಕೃಷ್ಣ ಪ್ರೇಮವನ್ನು ಪಡೆಯಬಹುದು. ಇಲ್ಲದಿದ್ದರೆ ಈ ಕಲಿಯುಗದ ಆಯುಧಗಳಾದ ಅಧರ್ಮವಾದ ಕಾಮ, ಜೂಜು, ಮತ್ತು ಪದಾರ್ಥಗಳ ಸೇವನೆ, ಮಾಂಸಾಹಾರದ ಭಕ್ಷಣ ಇಂತಹ ರೀತಿಗಳಲ್ಲಿ ಸಿಕ್ಕಿಕೊಂಡೇ ಇರುತ್ತೇವೆ. ನಮಗೆ ಗೊತ್ತಿಲ್ಲದೇನೆ ಸಿಕ್ಕಿಕೊಂಡಿರುತ್ತೇವೆ. ಇವುಗಳಿಂದ ನಾವು ಪಾರಾಗಿ ಕೃಷ್ಣ ಭಕ್ತಿಯನ್ನು ಸಾಧಿಸಬೇಕು, ಕೃಷ್ಣ ಪ್ರೀತಿಯನ್ನು ಸಾಧಿಸಬೇಕು. ಆಗಲೇ ನಮ್ಮ ಜೀವನದ ಉದ್ದೇಶವು ಪರಿಪೂರ್ಣವಾದಂತೆ. ಹರೇ ಕೃಷ್ಣ.